ನಮಸ್ಕಾರ, ಇದು ಜಾಣಸುದ್ದಿ. ವಿಜ್ಞಾನ, ವಿಚಾರ, ವಿಸ್ಮಯಗಳನ್ನು ನಿಮ್ಮ ಬಳಿಗೆ ಹೊತ್ತು ತರುವ ಧ್ವನಿಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ. ಸಂಚಿಕೆ 21, ಜನವರಿ 28, 2018. ಇತ್ತೀಚೆಗೆ ಪ್ರಕಟವಾಗಿರುವ ಕೆಲವು ಹೊಸ ಸಂಶೋಧನೆಗಳು ಹಾಗೂ ಸುದ್ದಿಯಲ್ಲಿರುವ ಸ್ವಾರಸ್ಯಗಳನ್ನು ಈಗ ಕೇಳೋಣ. ಇಂದು ನಾವು ಕೇಳಲಿದ್ದೇವೆ, ತಾಯಿಗೇ ಒದೆಯುವ ಮಕ್ಕಳು, ಹೊಸ ನೋಟಿಗೊಂದು ಹೊಸ ಶಾಯಿ, ಚಂದಿರ ನೇತಕ್ಕೆ ನಾಚಿದ ನಮ್ಮ ಹಾಗೂ ಮೋಡ ಬಿತ್ತನೆಯ ರಹಸ್ಯ. ತಾಯಿಗೇ ಒದೆಯುವ ಮಕ್ಕಳು. ಅಯ್ಯೋ, ಇದೇನಿದು, ಜಾಣ ಸುದ್ದಿಯಲ್ಲಿ ಕ್ರೈಮ್ ಸುದ್ದಿಯೇ ಎನ್ನಬೇಡಿ. ಇದು ನಿತ್ಯವೂ ಟಿವಿಯಲ್ಲಿ ಭಯಾನಕವಾಗಿ ತೋರಿಸುವ ಸುದ್ದಿಯಲ್ಲ, ಆದರೆ ಎಲ್ಲ ತಾಯಂದಿರಿಗೂ ತಿಳಿದಿರುವ ಸತ್ಯದ ಗುಟ್ಟು. ಹೌದು, ಮಕ್ಕಳ ಈ ಒದೆತವನ್ನು ಅನುಭವಿಸದ ತಾಯಂದಿರೇ ಇಲ್ಲ ಎನ್ನಬೇಕು. ಬಸುರು ಬೆಳೆಯುತ್ತಿದ್ದಂತೆಯೇ ಹೊಟ್ಟೆಯಲ್ಲಿ ಇನ್ನೂ ಬೆಳೆಯುತ್ತಿರುವ ಮಗು ಒದೆಯುತ್ತಿರುವ ಅನುಭವ ತಾಯಂದಿರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಕೆಲವು ತಾಯಂದಿರಿಗಂತೂ ಇದು ಖುಷಿಯೋ ಖುಷಿ ತರುವ ವಿಷಯ. ಅಜ್ಜಿಯಂದಿರಿಗೋ ಮಗು ಜೋರಾಗಿ ಒದೆಯುತ್ತಿದ್ದರೆ ಗಂಡೇ ಹುಟ್ಟುವುದು ಎಂತಲೋ, ಮೆಲ್ಲಗೆ ಒದೆಯುತ್ತಿದ್ದರೆ ಹೆಣ್ಣು ಹುಟ್ಟುತ್ತದೆ ಎಂತಲೋ ಭವಿಷ್ಯ ನುಡಿಯುವ ವಿಷಯ. ಅಜ್ಜಿಯಂದಿರ ಭವಿಷ್ಯ ನಿಜವಾಗುತ್ತದೆಯೋ ಇಲ್ಲವೋ ಎನ್ನುವುದು ಬೇರೆ ಮಾತು. ಆದರೆ ಹೊಟ್ಟೆಯೊಳಗೆ ಇನ್ನೂ ಕೈಕಾಲು ಮೂಡಿಸಿಕೊಳ್ಳುತ್ತಿರುವ ಮಗು ಅಷ್ಟು ಬಲವಾಗಿ ಒದೆಯಬಲ್ಲುದೆ? ಅಥವಾ ಇದು ತಾಯಂದಿರ ಭ್ರಮೆಯು? ಬಸುರಿನಲ್ಲಿರುವ ಮಗು ಒದೆಯುವುದೇಕೆ? ಇವೆಲ್ಲ ಪ್ರಶ್ನೆಗಳು ಮಗುವಿನ ನಿರೀಕ್ಷೆಯಲ್ಲಿರುವ ತಾಯಂದಿರನ್ನು ಕಾಡುವಂತೆಯೇ ವಿಜ್ಞಾನಿಗಳನ್ನೂ ಕಾಡಿದೆ. ಇಂಗ್ಲೆಂಡಿನ ಇಂಪೀರಿಯಲ್ ಕಾಲೇಜಿನ ಸ್ಟೆಫಾನ್ ವರ್ಬ್ರಗನ್ ಮತ್ತು ಸಂಗಡಿಗರು ಈ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಸಂಶೋಧನೆ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, 6 ತಿಂಗಳ ಮಗು ಒದ್ದರೆ ಎಷ್ಟು ಬಲವಾಗಿ ಒದೆಯಬಹುದು ಎಂದೂ ಲೆಕ್ಕ ಹಾಕಿದ್ದಾರೆ. ಈ ಸುದ್ದಿಯನ್ನು ರಾಯಲ್ ಸೊಸೈಟಿ ಇಂಗ್ಲೆಂಡ್ ಪ್ರಕಟಿಸುವ ಇಂಟರ್ಫೇಸ್ ಪತ್ರಿಕೆ ವರದಿ ಮಾಡಿದೆ. ಒಂದೇ ಒಂದು ಜೀವಕೋಶದಿಂದ ಆರಂಭವಾಗುವ ನಮ್ಮ ಬದುಕು ತಾಯಿಯ ಬಸುರಿನಲ್ಲಿ ಕೈ ಕಾಲು ಮುಂತಾದ ರೂಪು ಪಡೆದು ವ್ಯಕ್ತಿ ಎನಿಸಿಕೊಳ್ಳುತ್ತದೆಯಷ್ಟೆ. 9 ತಿಂಗಳು ನಡೆಯುವ ಈ ಕ್ರಿಯೆಯಲ್ಲಿ ಮುಂದಿನ 50 ವರ್ಷಗಳ ಕಾಲ ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಅಗತ್ಯವಾದಂತಹ ಮೂಳೆ ಮಾಂಸಗಳು, ಎಲ್ಲ ಚಟುವಟಿಕೆಗಳಿಗೂ ಬೇಕಾದಂತಹ ನರಕೋಶಗಳು, ಜೀರ್ಣಾಂಗ ವ್ಯವಸ್ಥೆಗಳು ಪರಿಪೂರ್ಣವಾಗಿ ರೂಪುಗೊಳ್ಳುತ್ತವೆ. ಮೊದಲ ಸ್ನಾಯುಗಳು ಸುಮಾರು 2 ತಿಂಗಳು ಬಸಿರಿರುವಾಗ ಕಾಣಿಸಿಕೊಂಡು ಬಲಿಯುತ್ತಾ ಸಾಗುತ್ತವೆ. ಸುಮಾರು 6 ತಿಂಗಳಾಗುವ ಹೊತ್ತಿಗೆ ಇವು ಒದೆಯುವಷ್ಟು ಶಕ್ತಿಯುತವಾಗುತ್ತವಂತೆ. ವರ್ಬ್ರೂಗನ್ ಈ ಎಲ್ಲ ಬದಲಾವಣೆಗಳು ಹೇಗಾಗುತ್ತವೆ ಎನ್ನುವುದನ್ನು MRI ಚಿತ್ರಗಳನ್ನು ತೆಗೆಯುವ ಮೂಲಕ ಪರಿಶೀಲಿಸಿದ್ದಾರೆ. ಗರ್ಭದೊಳಗೆ ಭ್ರೂಣದ ಚಲನವಲನಗಳು ಹೇಗಿರುತ್ತವೆ ಎಂಬುದನ್ನು ಈ ಮೂಲಕ ಗಮನಿಸಿದ್ದಾರೆ. ಅಷ್ಟೇ ಅಲ್ಲ, ಅವು ಒದೆಯುವಾಗಿನ ವಿಡಿಯೋವನ್ನು ನಿಧಾನವಾಗಿ ಪರಿಶೀಲಿಸಿ ಕೈಕಾಲುಗಳು ಎಷ್ಟು ವೇಗವಾಗಿ ಚಲಿಸಬಹುದು ಎಂದು ಅಳೆದಿದ್ದಾರೆ. ಮೊಣಕಾಲಿನ ಗಂಟು ಹಾಗೂ ಪಾದದ ಸಂಧಿಗಳು ಚಲಿಸುವ ದಿಕ್ಕು ಮತ್ತು ವೇಗವನ್ನು ಲೆಕ್ಕ ಹಾಕಿ ಅದರಿಂದ ಎಷ್ಟು ಬಲ ಪ್ರಯೋಗವಾಗಬಹುದು ಎಂದು ಗಣಿಸಿದ್ದಾರೆ. ಒದ್ದಾಗ ತಾಯಿಯ ಗರ್ಭಚೀಲವನ್ನು ಎಷ್ಟರ ಮಟ್ಟಿಗೆ ಮಗು ದೂಡುತ್ತದೆ ಎಂದು ಗಮನಿಸಿದ್ದಾರೆ. ಜೊತೆಗೆ ತಮ್ಮೆಲ್ಲ ಲೆಕ್ಕಾಚಾರ ಎಲ್ಲಿ ತಪ್ಪಿದೆಯೋ ಎನ್ನುವ ಅನುಮಾನದಿಂದ ಪ್ರಯೋಗಾಲಯದಲ್ಲಿಯೂ ಗರ್ಭಚೀಲದಷ್ಟೇ ದಪ್ಪ ಹಾಗೂ ಅಷ್ಟೇ ಗಟ್ಟಿಯಾದ ರಬ್ಬರಿನ ಹಾಳೆಯೊಂದನ್ನಿಟ್ಟು ಗರ್ಭದ ಚೀಲವನ್ನು ದೂಡಿದಂತೆಯೇ ಈ ರಬ್ಬರಿನ ಹಾಳೆಯನ್ನು ದೂಡಲು ಪ್ರಯತ್ನಿಸಿದ್ದಾರೆ. ಆಗೆಲ್ಲ ಎಷ್ಟೆಷ್ಟು ಬಲ ಪ್ರಯೋಗ ಮಾಡಬೇಕಾದೀತು ಎಂದು ಅಳೆದಿದ್ದಾರೆ. ಈ 3 ವಿಧದಿಂದ ದೊರೆತ ಅಳತೆಗಳನ್ನು ಹೋಲಿಸಿ ಗಣಿಸಿದ್ದಾರೆ. ಹೀಗೆ ದೊರೆತ ಮಾಹಿತಿಯಿಂದ ತಾಯ ಗರ್ಭದೊಳಗಿರುವ ಮಗು ಎಷ್ಟು ಜೋರಾಗಿ ಒದೆಯುತ್ತದೆ ಎಂದು ತಿಳಿಯಲು ಪ್ರಯತ್ನಿಸಿದ್ದಾರೆ. ಒಟ್ಟಾರೆ 6 ತಿಂಗಳಾಗುವ ಹೊತ್ತಿಗೆ 4 ಕಿಲೋ ಭಾರವನ್ನು ಬಿಸಾಡಿದಷ್ಟು ಬಲವಾಗಿ ಶಿಶು ಒದೆಯಲು ಶಕ್ತವಾಗಿರುತ್ತದಂತೆ. ಈ ಅಧ್ಯಯನಗಳು ಮಗುವಿನ ಬೆಳವಣಿಗೆಯಲ್ಲಾಗುವ ದೋಷಗಳನ್ನು ಗುರುತಿಸಲು ನೆರವಾದವು ಎನ್ನುವುದು ಅವರ ಆಶಯ. ಹೊಟ್ಟೆಯೊಳಗಿನ ಗುದ್ದಾಟ ಹೀಗಿದೆ ನೋಡಿ. ಚುಟುಕು ಚುರುಮುರಿ. ಹೊಸ ನೋಟಿಗೊಂದು ಹೊಸ ಶಾಯಿ. ಹೋದ ವರ್ಷವಷ್ಟೇ 2000 ರೂಪಾಯಿಗಳ ಹೊಸ ನೋಟು ಬಂದದ್ದು ನೆನಪಿದೆಯಲ್ಲ? ಹೊಸ ನೋಟು ಬಣ್ಣ ಕಳೆದುಕೊಳ್ಳುತ್ತದೆ ಹಾಗೂ ಸುಲಭವಾಗಿ ನಕಲು ಮಾಡಬಹುದು ಎಂದೆಲ್ಲ ಆಗ ಸುದ್ದಿಯಾಗಿತ್ತು. ನಾವೆಲ್ಲ ಗಾಬರಿ ಪಟ್ಟಿದ್ದೂ ಉಂಟು. ಕೆಲವೆಡೆ ನಕಲಿ ನೋಟುಗಳು ಚಲಾವಣೆಗೆ ಬಂದಿದ್ದವು. ಆಗೆಲ್ಲ ಎಲ್ಲರಿಗೂ ಒಂದೇ ಪ್ರಶ್ನೆ, ನೋಟು ನಕಲಿಯೋ ಅಸಲಿಯೋ ಪತ್ತೆ ಮಾಡುವುದು ಹೇಗೆ? ಸಾಮಾನ್ಯವಾಗಿ ನೋಟುಗಳಲ್ಲಿ ನಕಲಿಸಲು ಸಾಧ್ಯವಾಗದಂತಹ ಹಲವು ಅಂಶಗಳಿರುತ್ತವೆ. ನೋಟು ಎಣಿಸುವ ಯಂತ್ರದಲ್ಲಿ ಹಾಕಿದೊಡನೆಯೇ ಅದು ಇಂತಹ ಖೋಟಾ ನೋಟನ್ನು ಹುಡುಕಿ ಹೊರಕ್ಕೆ ದೂಡಿಬಿಡುತ್ತದೆ. ಗಾಂಧಿ ತಾತನ ಚಿತ್ರದ ಜೊತೆಗೆ ವಿಶೇಷ ಶಾಯಿಯಲ್ಲಿ ಮುದ್ರಿಸಿದ ಹಲವು ಅಂಶಗಳು ಆ ನೋಟು ಅಸಲಿಯೋ ನಕಲಿಯೋ ಎಂದು ತೀರ್ಮಾನಿಸಲು ನೆರವಾಗುತ್ತವೆ. ಇಂತಹ ಕೆಲಸದಲ್ಲಿ ನೆರವಾಗುವ ಹೊಸ ಶಾಯಿಯೊಂದನ್ನು ಭಾರತೀಯ ವಿಜ್ಞಾನಿಗಳು ರೂಪಿಸಿದ್ದಾರಂತೆ. ನವದೆಹಲಿಯ ರಾಷ್ಟ್ರೀಯ ಭೌತಿಕ ಪ್ರಯೋಗಶಾಲೆ ಅಥವಾ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿಯ ವಿಜ್ಞಾನಿ ಬಿಪಿನ್ ಗುಪ್ತಾ ಮತ್ತು ಸಂಗಡಿಗರು ಈ ಸಾಧನೆ ಮಾಡಿದ್ದಾರೆಂದು ಕೆಮಿಸ್ಟ್ರಿ ಯುರೋಪಿಯನ್ ಜರ್ನಲ್ ಪತ್ರಿಕೆ ವರದಿ ಮಾಡಿದೆ. ಈಗಾಗಲೇ ಇಂತಹ ಶಾಯಿಗಳು ಬಳಕೆಯಲ್ಲಿದ್ದುವಲ್ಲ, ಮತ್ತೆ ಇನ್ನೊಂದು ಏತಕ್ಕೆ ಎಂದಿರಾ? ಹೌದು, ಇಂತಹ ಸುರಕ್ಷತಾ ಶಾಯಿಗಳಿವೆ, ಆದರೆ ಅವುಗಳನ್ನು ಬಹುತೇಕ ವಿದೇಶದಿಂದಲೇ ಆಮದು ಮಾಡಬೇಕು. ಅಷ್ಟೇ ಅಲ್ಲ, ಅವನ್ನು ಬಳಸಬೇಕೆಂದರೂ ವಿಶೇಷ ಕಾಗದ ಬೇಕು. ಏಕೆಂದರೆ ಈ ಶಾಯಿಗಳು ಅಲ್ಟ್ರಾವೈಲೆಟ್ ಅಥವಾ ಯುವಿ ಕಿರಣಗಳಡಿಯಲ್ಲಿ ಮಾತ್ರ ಗೋಚರವಾಗುತ್ತವೆ. ನೋಟು ಪರೀಕ್ಷಿಸುವ ಸಾಧನಗಳಲ್ಲಿ ಈ ಯುವಿ ದೀಪವನ್ನು ಬೆಳಗಿಸಿ ಸಾಮಾನ್ಯವಾಗಿ ಕಾಣದಂತಹ ಅಂಶಗಳನ್ನು ಓದುತ್ತಾರೆ. ಅಸಲಿ ನೋಟಿನಲ್ಲಿ ಮಾತ್ರ ಈ ಅಂಶಗಳು ಇರುತ್ತವೆ, ನಕಲಿಯಲ್ಲಿ ಇರುವುದಿಲ್ಲ. ಆದರೆ ಈ ಶಾಯಿಗಳದೊಂದು ಸಮಸ್ಯೆ ಇದೆ. ಇದನ್ನು ಮುದ್ರಿಸುವ ವಸ್ತುವು ಯುವಿಯಲ್ಲಿ ಹೊಳೆಯಬಾರದು. ಹಾಗಿದ್ದಲ್ಲಿ ಮಾತ್ರ ಅಸಲಿ ನಕಲಿ ಪರೀಕ್ಷೆ ಫಲಪ್ರದವಾಗುತ್ತದೆ, ಇಲ್ಲದಿದ್ದಲ್ಲಿ ಸಾಧ್ಯವಿಲ್ಲ. ಈ ಕಾರಣದಿಂದಾಗಿ ಶಾಯಿಯ ಜೊತೆಗೆ ವಿಶೇಷವಾದ ಮುದ್ರಣ ಕಾಗದವನ್ನು ನಾವು ಆಮದು ಮಾಡಬೇಕಾಗುತ್ತದೆ. ಮುದ್ರಿಸಲು ವಿಶೇಷ ತಂತ್ರಗಳೂ ಬೇಕು. ಬಿಪಿನ್ ಗುಪ್ತಾರ ಶಾಯಿಗೆ ಯಾವುದರ ಅವಶ್ಯಕತೆಯೂ ಇಲ್ಲವಂತೆ. ನೇರವಾಗಿ ಸಾಧಾರಣ ಮುದ್ರಣ ಶಾಯಿಗಳಂತೆಯೇ ಇದನ್ನು ಪಿವಿಸಿ ಗೋಲ್ಡ್ ಎನ್ನುವ ವಸ್ತುವಿನಲ್ಲಿ ಮಿಶ್ರ ಮಾಡಿಬಿಡಬಹುದು. ಸಾಧಾರಣ ಕಾಗದದ ಮೇಲೆಯೇ ಮುದ್ರಿಸಬಹುದಂತೆ. ಹಾಗೆ ಮುದ್ರಿಸಿದ ಚಿತ್ರವನ್ನೋ ಅಂಕಿಯನ್ನೋ ಯುವಿ ಬೆಳಕಿನಡಿಯಲ್ಲಿ ಹಿಡಿದರೆ ಸಾಕು, ಅದು ಬಣ್ಣ ಬದಲಿಸುತ್ತದೆ. ಕಪ್ಪಗಿರುವುದು ಹಳದಿಯಾಗಿಯೋ ಕೆಂಪಾಗಿಯೋ ಕಾಣುತ್ತದೆ. ನಕಲಿಯೋ ಅಸಲಿಯೋ ಎಂದು ಹೀಗೆ ಸುಲಭವಾಗಿ ಗೊತ್ತಾಗಿ ಬಿಡುತ್ತದೆ. ಮತ್ತು ಒಂದು ಅನುಕೂಲವಿದೆ. ಯುವಿ ಜೊತೆಗೆ ಇನ್ಫ್ರಾರೆಡ್ ಅಥವಾ ಅವಕೆಂಪು ಕಿರಣಗಳ ದೀಪವನ್ನು ಬಳಸಬಹುದು. ಆಗ ಬೇರೊಂದು ರೀತಿಯ ಬಣ್ಣವೇ ತೋರುತ್ತದೆ. ಹೀಗೆ ಎರಡು ರೀತಿಯಲ್ಲಿ ಸುರಕ್ಷತೆ ನಮಗೆ ದೊರೆಯುತ್ತದೆಯಂತೆ. ಈ ಶಾಯಿಯಲ್ಲಿ ಅಪರೂಪದ ಧಾತುಗಳಾದ ಇಟ್ರಿಬಿಯಂ, ಇಯೋಬಿಯಂ ಮತ್ತು ನಿಯೋಟೈಮಿಯಂ ಲೋಹಗಳ ಮಿಶ್ರ ಲೋಹ ಹಾಗೂ ಸತು ಮತ್ತು ಮ್ಯಾಂಗನೀಸ್ ಸಲ್ಫರ್ ಬಣ್ಣದ ಪದಾರ್ಥಗಳನ್ನು ಕೂಡಿಸಲಾಗಿದೆ. ಮೊದಲನೆಯದು ಅವಕೆಂಪು ಕಿರಣಗಳಲ್ಲಿ ಬೇರೆ ಬಣ್ಣವನ್ನು ಸೂಸುತ್ತದೆ, ಎರಡನೆಯದು ಯುವಿ ಬೆಳಕಿನಡಿ ಹೊಳೆಯುತ್ತದೆ. ಇವುಗಳ ಪ್ರಮಾಣಗಳನ್ನು ಬದಲಾಯಿಸಿ ಶಾಯಿ ಯಾವ ಬಣ್ಣದಡಿ ಎಂತಹ ಬಣ್ಣವನ್ನು ಹೊಳೆಯಿಸುತ್ತದೆಂದು ನಿಶ್ಚಯಿಸಬಹುದಂತೆ. ಈ ಎಲ್ಲ ಅನುಕೂಲಗಳಿಂದಾಗಿ ಇದನ್ನು ಕೇವಲ ನೋಟುಗಳಲ್ಲಿ ಅಷ್ಟೇ ಅಲ್ಲ, ನಕಲು ಮಾಡಲು ಸಾಧ್ಯತೆ ಇರುವಂತಹ ಔಷಧಿ ಆಹಾರ ಪದಾರ್ಥಗಳ ಲೇಬಲ್ಗಳನ್ನು ಮುದ್ರಿಸಲು ಹಾಗೂ ಬಲು ಮುಖ್ಯವಾದ ದಸ್ತಾವೇಜುಗಳನ್ನು ಬರೆಯಲು ಬಳಸಬಹುದು ಎನ್ನುತ್ತಾರೆ ಬಿಪಿನ್ ಗುಪ್ತಾ. ಚಂದಿರ ನೇತಕ್ಕೆ ನಾಚುವ ನಮ್ಮ, ಚಂದಿರ ನೇತಕ್ಕೆ ಓಡುವ ನಮ್ಮ, ಮೋಡಕ್ಕೆ ಬೆದರಿಯನೇ. ಈ ಹಾಡು ಚಿಕ್ಕಂದಿನಲ್ಲಿ ನಮಗೆಲ್ಲ ತುಂಬಾ ಪ್ರಿಯವಾದ ಹಾಡಾಗಿತ್ತು. ರಾತ್ರಿಲಿ ಆಷಾಢದ ಗಾಳಿಗೆ ಮೋಡಗಳು ಓಡ್ತಾ ಇರುವಾಗ ಅದರ ಹಿಂದೆ ಚಂದಿರ ಮರೆಯಾಗೋದನ್ನು ನೋಡುವಾಗೆಲ್ಲ ಈ ಹಾಡು ನೆನಪಾಗ್ತಾ ಇರುತ್ತೆ. ನಾಡಿದ್ದು 31ನೇ ತಾರೀಕು, ಚಂದ್ರನ ನೋಡುವಾಗ ಬಹುಶಃ ಈ ಹಾಡು ಇನ್ನೊಮ್ಮೆ ನೆನಪಾಗಬಹುದು, ಆದರೆ ಬೇರೆ ರೀತಿಯಲ್ಲಿ. ಆಗ ಬಹುಶಃ ನಾನು ಚಂದಿರ ನೇತಕ್ಕೆ ನಾಚೆ ಹನಮ್ಮ, ಚಂದಿರ ಕೆಂಪು ಯಾಕಮ್ಮ ಎಂದು ಕೇಳಬೇಕಾಗಬಹುದು. ಏಕೆಂದರೆ ಅಂದು ರಾತ್ರಿ ಹುಣ್ಣಿಮೆಯ ಚಂದಿರ ಬೆಳ್ಳಿಯಾಗಿ ಕಾಣದೆ ಕೆಂಪಾಗಿ ಕಾಣಲಿದ್ದಾನೆ. ಈ ಜನವರಿ ಚಂದ್ರನದ್ದು ಹಲವು ವಿಶೇಷಗಳಿವೆ. ಮೊದಲನೇದಾಗಿ ಈ ತಿಂಗಳು ಪೂರ್ಣಚಂದ್ರ ಅರ್ಥಾತ್ ಹುಣ್ಣಿಮೆ ನಮಗೆ ಎರಡನೇ ಬಾರಿಗೆ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಹುಣ್ಣಿಮೆ ಅನ್ನೋದು ಪ್ರತಿ 29 ದಿನಗಳ ನಂತರ ಕಂಡು ಬರುತ್ತೆ. ಈ ಸರ್ತಿಯೂ ಅಷ್ಟೇ, 29 ದಿನಗಳ ನಂತರವೇ ಬರ್ತಾ ಇದೆ. ಆದರೆ ಈ ಬಾರಿ ಜನವರಿ 1ನೇ ತಾರೀಕು ನಾವು ಒಂದು ಹುಣ್ಣಿಮೆಯನ್ನು ಕಂಡ ನಂತರ ಮತ್ತೆ 29 ದಿನಗಳ ನಂತರ ಅಂದರೆ 31ನೇ ತಾರೀಕು ಇನ್ನೊಮ್ಮೆ ಚಂದ್ರ ಪೂರ್ಣವಾಗಿ ಕಾಣುತ್ತೆ. ಹೀಗೆ ಒಂದೇ ಮಾಸದಲ್ಲಿ ಅಂದರೆ ಜನವರಿಯಲ್ಲಿ ಎರಡು ಬಾರಿ ಹುಣ್ಣಿಮೆ ಆಗುವುದನ್ನು ಬ್ಲೂ ಮೂನ್ ಅಥವಾ ನೀಲಿ ಚಂದಿರ ಎಂದು ಕರೆಯುತ್ತಾರೆ. ಲೆಕ್ಕಾಚಾರದ ಪ್ರಕಾರ ಇಂತಹ ಬ್ಲೂ ಮೂನ್ಗಳು 28 ದಿನಗಳಿರುವ ಫೆಬ್ರವರಿಯಲ್ಲಿ ಬರುವುದು ಅಸಾಧ್ಯ. ಹಾಗೆ ಕೇವಲ ಚಂದ್ರಮಾನವನ್ನಷ್ಟೇ ಬಳಸುವ ನಮ್ಮ ಪಂಚಾಂಗಗಳಲ್ಲೂ ಇದು ಕಾಣಿಸಲಿಕ್ಕಿಲ್ಲ. ಏನಿದ್ದರೂ ಗ್ರಿಗೇರಿಯನ್ ದಿನಗಣನೆಯನ್ನು ಅಂದರೆ ನಾವು ಸಾಮಾನ್ಯವಾಗಿ ಬಳಸುವಂತಹ ಜನವರಿಯಿಂದ ಡಿಸೆಂಬರ್ ವರೆಗೆ ಇರುವ 12 ಮಾಹೆಗಳ ಕ್ಯಾಲೆಂಡರ್ನ ಪ್ರಕಾರವಷ್ಟೇ ಬ್ಲೂ ಮೂನ್ ಬರುವುದು ಸಾಧ್ಯ. ಇದು ನಾವು ದಿನಗಳನ್ನು ಲೆಕ್ಕ ಹಾಕುವ ರೀತಿಯಿಂದ ಆಗುತ್ತದೆಯೇ ಹೊರತು ಚಂದ್ರನಲ್ಲಿ ಯಾವುದೋ ಬದಲಾವಣೆ ಆಗಿದ್ದರಿಂದ ಆಗುವಂಥದ್ದಲ್ಲ. ಜನವರಿ ಕೊನೆಯ ದಿನದ ಚಂದ್ರನದ್ದು ಇನ್ನೊಂದು ವಿಶೇಷ ಇದೆ. ಆ ದಿನ ಪೂರ್ಣ ಚಂದ್ರಗ್ರಹಣ. ಚಂದ್ರಗ್ರಹಣ ಅಂದರೆ ನಿಮಗೂ ಗೊತ್ತಿರಬೇಕಲ್ಲ, ಚಂದ್ರನ ಮೇಲೆ ಭೂಮಿಯ ನೆರಳು ಕವಿಯುವ ದಿನ. ಅಂದರೆ ಆ ದಿನ ಚಂದ್ರ ನಮಗೆ ಕಾಣುವಂತೆ ಇರಬೇಕು ಅಷ್ಟೇ. ಹಾಗಿದ್ದರೆ ಮಾತ್ರ ಅದರ ಮೇಲೆ ಕವಿಯ ನೆರಳು ಕೂಡ ನಮಗೆ ತೋರುತ್ತದೆ. ಚಂದ್ರನ ಮೇಲೆ ಸೂರ್ಯನ ಬೆಳಕು ಒಂದು ಬದಿಯಿಂದ ಬೀಳದೆ ನೇರವಾಗಿ ಬಿದ್ದಾಗ ಮಾತ್ರ ಚಂದ್ರ ನಮಗೆ ಪೂರ್ಣ ಚಂದ್ರನಾಗಿ ಕಾಣುತ್ತಾನೆ. ಇದು ಹುಣ್ಣಿಮೆ ಎಂದು ನಾವು ಹೇಳುತ್ತೇವೆ. ಆದ್ದರಿಂದ ಚಂದ್ರಗ್ರಹಣ ಎಲ್ಲವೂ ಹುಣ್ಣಿಮೆಯಿಂದೇ ಆಗಬೇಕು. ಹುಣ್ಣಿಮೆಯೆಂದು ಚಂದ್ರಗ್ರಹಣ ಆಗುತ್ತದೆ ಎನ್ನುವುದು ವಿಚಿತ್ರವಲ್ಲ, ಅದು ನಿಸರ್ಗ ಸಹಜವಾದ ವಿದ್ಯಮಾನ. ಇನ್ನು ಚಂದ್ರನ ಮೇಲೆ ಭೂಮಿಯ ನೆರಳು ಮಸುಕಾಗಿ ಬೀಳಬಹುದು ಅಥವಾ ಗಾಢವಾಗಿಯೂ ಬೀಳಬಹುದು. ಚಂದ್ರ ಬಲು ದೂರದಲ್ಲಿದ್ದರೆ ಆಗ ಅದರ ಮೇಲೆ ಬೀಳುವ ನೆರಳು ಮಸುಕಾಗಿರುತ್ತದೆ. ಆದರೆ ಈಗ ಚಂದ್ರ ಭೂಮಿಗೆ ಬಲು ಹತ್ತಿರದಲ್ಲಿದ್ದಾನೆ, ಅಂದರೆ ಸೂಪರ್ ಮೂನ್ ಎಂದು ನಾವು ಹೇಳುವುದು ಕಂಡು ಒಂದು ತಿಂಗಳಾಗಿದೆ ಅಷ್ಟೇ. ಹೀಗಾಗಿ ಗಾಢ ನೆರಳು ಚಂದ್ರನನ್ನು ಕವಿದು ಬೆಳ್ಳಿ ಚಂದಿರ ಕರಿಯಾಗುತ್ತಾನೆ. ಕ್ಷಮಿಸಿ, ಚಂದಿರ ಕರಿಯಾಗುವುದಿಲ್ಲ, ಕೆಂಪಾಗುತ್ತಾನೆ. ಅದೇ ವಿಶೇಷ. ಹಾಗಿದ್ದರೆ ಚಂದ್ರ ಕರಿ ನೆರಳು ಬಿದ್ದರೂ ಕಪ್ಪಾಗುವುದಿಲ್ಲವೇಕೆ? ಕಾರಣ ಇಷ್ಟೇ, ಭೂಮಿಯ ಕರಿನೆರಳು ಸಂಪೂರ್ಣವಾಗಿ ಚಂದ್ರನನ್ನು ಆವರಿಸಿಕೊಂಡ ಹೊತ್ತಿನಲ್ಲೂ ಒಂದಿಷ್ಟು ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದೇ ಬೀಳುತ್ತದೆ. ಅದು ಹೀಗಾಗುತ್ತದೆ. ಗ್ರಹಣದ ಸಮಯದಲ್ಲಿ ಸೂರ್ಯನ ಬೆಳಕು ಭೂಮಿಯನ್ನ ದಾಟಿಕೊಂಡು ಚಂದ್ರನನ್ನು ತಲುಪುತ್ತದಷ್ಟೇ. ಈ ಸಂದರ್ಭದಲ್ಲಿ ದುಂಡಗಿನ ಭೂಮಿಯ ಅಂಚಿನ ಬದಿಯಿಂದ ಬೆಳಕು ಹಾಯುತ್ತದೆ. ಇದು ನೇರವಾಗಿ ಹೋಗುವುದಿಲ್ಲ, ಮಸೂರದೊಳಗಿಂದ ಬೆಳಕು ಹೋದಂತೆ ತುಸು ಚದುರುತ್ತದೆ. ಇದಕ್ಕೆ ಕಾರಣ ಭೂಮಿಯ ಮೇಲಿರುವ ವಾಯುಮಂಡಲ. ಈ ವಾಯುಮಂಡಲ ಭೂಮಿಯ ನೆಲದ ಮೇಲಿಂದ ಸುಮಾರು ಸಾವಿರಾರು ಕಿಲೋಮೀಟರ್ ಎತ್ತರದವರೆಗೂ ವ್ಯಾಪಿಸಿದೆ ಅಷ್ಟೇ. ಇದರೊಳಗಿಂದ ಹಾಯುವ ಬೆಳಕಿನ ನೀಲಿ ಬಣ್ಣ ಹಾಗೂ ಅದರಾಚೆಗಿನ ಬೆಳಕನ್ನೆಲ್ಲ ವಾಯುಮಂಡಲ ಹೀರಿಕೊಂಡು ಬಿಡುತ್ತದೆ. ಆ ನಂತರ ಉಳಿದಂತಹ ಕೆಂಪು, ಕಿತ್ತಳೆ ಮತ್ತು ಹಳದಿ ಬಣ್ಣಗಳು ಮಾತ್ರವೇ ಚಂದ್ರನನ್ನು ತಲುಪುತ್ತವೆ. ವಾಯುಮಂಡಲ ಬಹುಶಃ ಪಾರದರ್ಶಕವಾಗದೇ ಇದ್ದಿದ್ದಲ್ಲಿ ಚಂದ್ರ ಕಪ್ಪಾಗಿಯೇ ಕಾಣುತ್ತಿದ್ದನೇನೋ. ಆದರೆ ವಾಯುಮಂಡಲ ಪಾರದರ್ಶಕವಾಗಿದ್ದು ಬೆಳಕಿನಲ್ಲಿರುವ ನೀಲಿ ಬಣ್ಣವನ್ನು ಹೀರಿಕೊಳ್ಳುವುದರಿಂದ ಚಂದ್ರ ಕೆಂಪಾಗುತ್ತಾನೆ. ಚಂದಿರ ನೇತಕ್ಕೆ ಕೆಂಪಾದ, ಚಂದಿರ ನೇತಿಕೆ ನಾಚಿದ ಎಂದರೆ ಗೊತ್ತಾಯ್ತಲ್ಲ, ಭೂಮಿಯ ಗಾಳಿಯ ದೆಸೆಯಿಂದ ಅಷ್ಟೇ. ಹಾ, ಇದರೊಟ್ಟಿಗೆ ಗಾಳಿಯಲ್ಲಿರುವ ಮಾಲಿನ್ಯವು ಕೈಜೋಡಿಸುತ್ತವೆ. ಹೀಗಾಗಿ ವಾಯುಮಂಡಲದಲ್ಲಿ ಇತ್ತೀಚೆಗೆ ಅತಿ ಹೆಚ್ಚಿನ ಮಾಲಿನ್ಯ ಇರುವುದರಿಂದ ಚಂದ್ರ ಹಿಂದೆಂದಿಗಿಂತಲೂ ಹೆಚ್ಚು ಕೆಂಪಗೆ ಕಾಣಿಸುತ್ತಾನಂತೆ. ಅಂದರೆ ನಾವು ಭೂಮಿಯನ್ನು ಹೊಲಗೆಡಿಸುತ್ತಿರುವ ಬಗೆಯನ್ನು ಕಂಡು ಚಂದ್ರನೇ ನಾಚಿಕೊಂಡನೆ. ಮೋಡ ಬಿತ್ತನೆಯ ರಹಸ್ಯ. ಕಳೆದ ವರ್ಷ ಸಮಯಕ್ಕೆ ಸರಿಯಾಗಿ ಮಳೆ ಬರದಿದ್ದರಿಂದ ಬೆಂಗಳೂರು ಮೈಸೂರಿಗರು ನೀರಿಗಾಗಿ ತಹತಹಿಸಿದ್ದು ನಿಮಗೆ ನೆನಪಿರಬೇಕು. ಅದೇ ವೇಳೆ ಮೋಡಗಳಿಗೆ ಬಿತ್ತನೆ ಮಾಡಿ ಮಳೆ ಸುರಿಸುವ ಪ್ರಯತ್ನವೂ ನಡೆಯಿತು. ಮಳೆಯೇನೋ ಬಂತು, ಆದರೆ ಅದು ಮೋಡ ಬಿತ್ತನೆಯ ಭಗೀರಥ ಪ್ರಯತ್ನದಿಂದಲೇ ಬಂತೋ, ಸಹಜವಾಗಿ ಬಂತೋ ಗೊತ್ತಾಗಲಿಲ್ಲ. ಮೋಡ ಬಿತ್ತನೆ ಎನ್ನುವುದು ಕೇವಲ ಕೆಲವು ಕಂಪನಿಗಳ ಲಾಭಕರ ಉದ್ಯೋಗ, ಅದರಿಂದಾಗುವ ಉಪಯೋಗ ಏನಿದ್ದರೂ ಹೊಳೆಯಲ್ಲಿ ಹುಣಿಸೆ ತೊಳೆದಂತೆ ಎಂದು ಹೇಳಿದವರು ಇದ್ದಾರೆ. ಹೌದೇ, ಮೋಡ ಬಿತ್ತನೆಯಿಂದ ಮಳೆ ಸುರಿಯುವುದಿಲ್ಲವೇ? ಇದು ಅಮೆರಿಕ ಕೊಲರಡೋ ವಿಶ್ವವಿದ್ಯಾನಿಲಯದ ಪವನ ವಿಜ್ಞಾನಿ ಜೆಫ್ರಿ ಫ್ರೆಂಚ್ ಮತ್ತು ಅವರ ಸಂಗಡಿಗರು ಈ ಅನುಮಾನಕ್ಕೆ ಉತ್ತರವನ್ನು ಕೊಡಲು ಪ್ರಯತ್ನಿಸಿದ ಸುದ್ದಿ ಬಂದಿದೆ. ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಪತ್ರಿಕೆಯಲ್ಲಿ ಇತ್ತೀಚೆಗೆ ಅವರು ಪ್ರಕಟಿಸಿರುವ ಸಂಶೋಧನೆ ನೀರಾವಿ ಘನೀಭವಿಸಿ ಹರಳುಗಟ್ಟಿ ದೊಡ್ಡದಾಗಿ ಕೊನೆಗೆ ಮಂಜಾಗಿ ಸುರಿಯುವುದಕ್ಕೆ ಮೋಡ ಬಿತ್ತನೆಯೂ ಕಾರಣವಿರಬಹುದು ಎಂದು ತಿಳಿಸಿದೆ. ಮೋಡ ಬಿತ್ತನೆ ಎಂದರೆ ಇನ್ನೇನಲ್ಲ, ಆಕಾಶದ ಎತ್ತರದಲ್ಲಿ ಅತಿ ತಣ್ಣಗಿರುವ ಮೋಡದಲ್ಲಿನ ನೀರಾವಿ ಘನವಾಗುವಂತೆ ಪ್ರೇರೇಪಿಸುವುದು. ಒಮ್ಮೆ ಅದು ಘನೀಭವಿಸಿತೋ, ನಂತರ ಹನಿಯಾಗಿ ಇಲ್ಲವೇ ಹಿಮದ ಹರಳಾಗಿ ಬೆಳೆದು ಭಾರವಾಗಿ ಧರೆಗೆ ಇಳಿಯುತ್ತದೆ ಎನ್ನುವುದು ಭೌತವಿಜ್ಞಾನಿಗಳ ವಿಶ್ವಾಸ. ಈ ನಂಬಿಕೆಯಿಂದಲೇ ಸಿಲ್ವರ್ ಅಯೋಡೈಡ್ ಇಲ್ಲವೇ ಸೋಡಿಯಂ ಅಯೋಡೈಡ್ನಂತಹ ಹರಳುಗಟ್ಟುವ ಪುಡಿಗಳನ್ನು ಮೋಡದ ಮೇಲೆ ಎರಚುತ್ತಾರೆ. ಅದನ್ನೇ ನಾವು ಮೋಡ ಬಿತ್ತನೆ ಎಂದು ಕರೆಯುತ್ತೇವೆ. ಈ ಪುಡಿಯ ಕಣಗಳನ್ನೇ ಆವರಿಸಿಕೊಂಡು ನೀರು ಘನವಾಗುತ್ತದೆ, ಹಿಮವಾಗುತ್ತದೆ, ಹನಿಯಾಗುತ್ತದೆ, ಹನಿ ಅಥವಾ ಹಿಮವನ್ನು ಹುಟ್ಟಿಸುವ ಬೀಜಗಳಾಗುತ್ತವೆ. ಅಮೆರಿಕೆಯಲ್ಲಿಯೂ ಮೋಡ ಬಿತ್ತನೆ ನಡೆಯುತ್ತದೆ, ಆದರೆ ಅಲ್ಲಿ ಮಳೆಗಾಗಿ ಅಲ್ಲ. ಚಳಿಗಾಲದಲ್ಲಿ ವಾತಾವರಣದಲ್ಲಿರುವ ತೇವಾಂಶವನ್ನು ಹಿಮಪಾತವನ್ನಾಗಿಸಲು ಮೋಡ ಬಿತ್ತನೆ ಮಾಡುತ್ತಾರೆ. ಫ್ರೆಂಚ್ ಮತ್ತು ತಂಡ ಇದನ್ನೇ ಮಾಡಿತ್ತು. ಆದರೆ ಹೀಗೆ ಮೋಡ ಬಿತ್ತನೆ ಮಾಡಿದ ಮೇಲೆ ಮೋಡದಲ್ಲಿ ನಿಜಕ್ಕೂ ಈ ಪುಡಿಯಿಂದಲೇ ಹನಿಯ ಬೀಜಗಳು ರೂಪುಗೊಳ್ಳುತ್ತವೆಯೋ, ಅವೇ ದೊಡ್ಡಗಾಗಿ ಧರೆಗಿಳಿಯುತ್ತವೆಯೋ ಅಥವಾ ಬೇರೆ ಕಾರಣದಿಂದ ಹಿಮ ಬೀಳುತ್ತದೆಯೋ ಎನ್ನುವುದನ್ನು ಬಲು ಜಾಣತನದಿಂದ ಪರೀಕ್ಷಿಸಿದ್ದಾರೆ. ಫಲಿತಾಂಶ, ಮೋಡ ಬಿತ್ತನೆಯಿಂದಲೇ ಹಿಮಪಾತವಾಗಿದೆ ಎಂದು ಇವರು ನಿರೂಪಿಸಿದ್ದಾರೆ. ಇದನ್ನು ಇವರು ಮಾಡಿದ್ದು ಹೀಗೆ: ಮೊದಲಿಗೆ ಬಲು ಶೀತಲ ಪ್ರದೇಶದಲ್ಲಿದ್ದ ಮೋಡಗಳನ್ನು ಆಯ್ದುಕೊಂಡು ಅದರಲ್ಲಿ ಒಂದೆಡೆ ಮೋಡದ ಮೇಲೆ ವಿಮಾನದ ಮೂಲಕ ಹಾಗೂ ಇನ್ನೊಂದೆಡೆ ಮೋಡದ ಕೆಳಗಿನಿಂದ ರಾಕೆಟ್ಗಳ ಮೂಲಕ ಸಿಲ್ವರ್ ಅಯೋಡೈಡ್ ಪುಡಿ ಹಾರಿಸಿ ಮೋಡಗಳನ್ನು ಸೇರುವಂತೆ ಮಾಡಿದರು. ಮೋಡಗಳ ಮೇಲೆ ಹಾಗೂ ಕೆಳಗೆ ಗಾಳಿಯ ಸಂಚಾರ ಹೇಗಿತ್ತು ಎಂದು ರೇಡಾರ್ ಮೂಲಕ ಗಮನಿಸಿದರು. ಅನಂತರ ರೇಡಾರ್ ಯಂತ್ರದ ಮೂಲಕ ಮೋಡದಲ್ಲಾಗುವ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರು. ಎರಚಿದ ಪುಡಿಯಿಂದಲೇ ಹಿಮ ಹುಟ್ಟಿದ್ದಾದರೆ ಪುಡಿ ಎರಚಿದಾಗ ಬೀಸುತ್ತಿದ್ದ ಗಾಳಿಯ ದಿಕ್ಕಿನಲ್ಲಿಯಷ್ಟೇ ಹಿಮ ರೂಪುಗೊಂಡು ಹರಡಬೇಕು, ಇಲ್ಲದಿದ್ದರೆ ಎಲ್ಲೆಂದರಲ್ಲಿ ಕಾಣಿಸಬೇಕು. ರೇಡಾರು ಚಿತ್ರಗಳನ್ನು ವೀಕ್ಷಿಸಿದಾಗ ನಿರೀಕ್ಷಿಸಿದಂತೆ ಗಾಳಿಯ ದಿಕ್ಕಿಗುಂಟವೇ ಮೋಡದಲ್ಲಿ ಹಿಮ ರೂಪುಗೊಂಡದ್ದು ಕಂಡಿತು. ಅಷ್ಟೇ ಅಲ್ಲ, ಕಾಲ ಕಳೆದಂತೆ ಅದು ಸರಿಯುವುದು, ನಿಧಾನವಾಗಿ ದರೆಯತ್ತಿ ಇಳಿಯುವುದನ್ನು ರೇಡಾರು ಚಿತ್ರಗಳು ತೋರಿದವು. ನೀರಾವಿ ಹಾಗೂ ಹಿಮದ ನಡುವಿನ ಸಾಂದ್ರತೆಯ ವ್ಯತ್ಯಾಸದಿಂದಾಗಿ ಅವುಗಳನ್ನು ತಟ್ಟಿ ಹಿಂಬರುವ ರೇಡಾರು ಅಲೆಗಳಲ್ಲೂ ವ್ಯತ್ಯಾಸಗಳು ಕಾಣಬರುತ್ತವೆ. ಇವನ್ನು ಗುರುತಿಸಿದರೆ ನೀರಾವಿಯಲ್ಲಿದೆ, ಹಿಮ ಎಲ್ಲಿದೆ ಎನ್ನುವುದಷ್ಟೇ ಅಲ್ಲ, ಈ ಕಣಗಳ ಗಾತ್ರದಲ್ಲಿನ ವ್ಯತ್ಯಾಸವನ್ನು ತಿಳಿಯಬಹುದು. ರೇಡಾರು ಚಿತ್ರದಲ್ಲಿನ ಈ ವ್ಯತ್ಯಾಸಗಳು ಹಿಮ ಬಿತ್ತಿದ ಪುಡಿಯಿಂದಾಗಿ ಉಂಟಾದದ್ದು ಎಂದು ತೋರಿಸಿವೆಯಂತೆ. ಅರ್ಥಾತ್ ಮೋಡ ಬಿತ್ತನೆ ಫಲ ನೀಡುತ್ತದೆ ಎಂದಂತಾಯಿತು. ಇದು ಆ ಸಂದರ್ಭದಲ್ಲಿ ಮಾತ್ರವೋ ಎಲ್ಲಾ ಸಂದರ್ಭದಲ್ಲಿಯೂ ಸಾಧ್ಯವೋ ಎನ್ನುವುದು ಇನ್ನು ತಿಳಿಯಬೇಕು ಅಷ್ಟೆ. ಜಾಣನುಡಿ ಜನವರಿ 28. ಭಾರತೀಯ ಪರಮಾಣು ವಿಜ್ಞಾನಿ ಡಾಕ್ಟರ್ ರಾಜಾರಾಮಣ್ಣ ಜನಿಸಿದ ದಿನ 1928 ಜನವರಿ 28 ಜನಿಸಿದ ಡಾಕ್ಟರ್ ರಾಜಾರಾಮಣ್ಣ ಭಾರತದ ಪ್ರಪ್ರಥಮ ಪರಮಾಣು ಬಾಂಬ್ ನಿರ್ಮಾಣದ ನೇತೃತ್ವವನ್ನು ವಹಿಸಿದ್ದರು. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ರಾಜಾರಾಮಣ್ಣ ಮುಂಬಯಿಯ ಬಾಬಾ ಅಣುಶಕ್ತಿ ಕೇಂದ್ರದ ನಿರ್ದೇಶಕರಾಗಿಯೂ, ಭಾರತ ಸರ್ಕಾರದ ಪರಮಾಣು ಶಕ್ತಿ ಇಲಾಖೆಯ ಕಾರ್ಯದರ್ಶಿಗಳಾಗಿಯೂ, ಭಾರತದ ಪರಮಾಣು ಶಕ್ತಿ ಕಮಿಷನ್ನಿನ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದರು. 1974 ಭಾರತವು ಪ್ರಪ್ರಥಮವಾಗಿ ಪರಮಾಣು ಬಾಂಬ್ ಅನ್ನು ಸಿಡಿಸಿ ಜಗತ್ತಿನಲ್ಲಿ ಅಚ್ಚರಿ ಮೂಡಿಸಿತ್ತು. ಈ ಸಾಹಸದ ರೂವಾರಿಯಾಗಿದ್ದರು ಡಾಕ್ಟರ್ ರಾಜಾರಾಮಣ್ಣ. ಡಾಕ್ಟರ್ ರಾಮಣ್ಣ ಪರಮಾಣು ವಿಜ್ಞಾನಿಗಳಾಗಿದ್ದಷ್ಟೇ ಅಲ್ಲ, ಅದ್ಭುತ ಪಿಯಾನೋ ವಾದಕರೂ ಆಗಿದ್ದರು. ಪಿಯಾನೋ ಸಂಗೀತದ ಹಿಂದಿನ ವೈಜ್ಞಾನಿಕ ತತ್ವಗಳನ್ನು ಕುರಿತು ಅವರು ಅಧ್ಯಯನ ಮಾಡಿದ್ದಾರೆ. ನಮ್ಮ ಪುರಾಣದ ಕಥೆಗಳು ನನಗೆ ಕೊಟ್ಟಷ್ಟು ಶಿಕ್ಷಣ ಬೇರೆ ಕಡೆಯಿಂದ ಸಿಗಲಿಲ್ಲ ಅನ್ನುತ್ತಿದ್ದರಂತೆ ಡಾಕ್ಟರ್ ರಾಜಾರಾಮಣ್ಣ. ಇದು ಈ ವಾರದ ಜಾಣಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿಯನ್ನು ನೀವು ಕೇಳಿ, ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಜಾಣಸುದ್ದಿಯ ಬಗ್ಗೆ ಸಂದೇಹ ಸಲಹೆಗಳಿದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಅಥವಾ ಕರೆ ಮಾಡಬಹುದು. ಧನ್ಯವಾದಗಳು.